यदितं तव भक्तानाम् अस्माकं नृहरे हरे तदा सुकार्यं कार्यज्ञ प्रलयर्कायित प्रभ हरिकथामृत सार गुरुगळ करुणदिन्दापणि तुपेळुवे परम भगवत् भक्तरिदन आदरदि केळुवदु कृष्ण यस्तु ಅನುಸಂಧಾನ ಬಗ್ಗೆ ಅನುಸಂಧಾನ ಏನು ಸಾಧನೆ ಅಂದ್ರೆ ಏನು ಅನುಸಂಧಾನ ಅಂದ್ರೆ ಏನು ಉಪಾಸನೆ ಅಂದ್ರೆ ಏನು ಇದನ್ನ ನಾವು ಹೇಗೆ ಮಾಡೋದು ನಮ್ಮ ಜೀವನದಲ್ಲಿ ಹೇಗೆ ಅದನ್ನ ಅಳವಡಿಸಿಕೊಳ್ಳೋದು ಎಂಬುದ್ರ ಬಗ್ಗೆ ಸ್ವಲ್ಪ ಹರಿಕಥಾಮೃತ ಸಾರ ಇಟ್ಟುಕೊಂಡು ನೋಡೋಣ. ಇಲ್ಲಿ ಫಸ್ಟ್ ಸಾಧನೆ ಅಂತ ಹೇಳ್ತಾ, ಸಾಧನೆ ಅಂದ್ರೆ ಅದು ಏನು ಅಂತ ನೋಡೋಣ. ಸಾಧನೆ ಅಂದ್ರೆ ಹೇಳ್ತಾರೆ, ಇದಕ್ಕೆ ನಮ್ಮ ವಿಷ್ಣು ತೀರ್ಥರು ಅಧ್ಯಾತ್ಮ ರಸರಂಜನೆಯಲ್ಲಿ ಇದಕ್ಕೆ ಒಂದು ಡೆಫಿನೇಷನ್ ಕೊಟ್ಟಿದ್ದಾರೆ. ಸಾಧನೆ ಅಂದ್ರೆ ಏನು ಅಂದ್ರೆ, ಏನಕೇನ ಮಿಷೇನ ಸಂತತ ಆದರೇನ ಮನೋಗತಿ ಶ್ರೀ ಹರಿ ಚರಣಾಬ್ಜಯೋ ಅಂತ ಹೇಳ್ತಾ ಇದ್ದಾರೆ. ನಾನು ಒಂದು ಇದು ಕಳಿಸಿದ್ದೇನೆ, ಭಾರತೀ ಪ್ರಾಬಬ್ಲಿ ಸೆಂಟ್ ಸ್ಲೈಡ್ ಕಳಿಸಿದ್ದಾಳೆ. ನೀವು ಕಂಪ್ಯೂಟರ್ ಮುಂದೆ ಇದ್ರ ಯು ಕ್ಯಾನ್ ಜಸ್ಟ್ ಓಪನ್ ಇಟ್ ಅಂಡ್ ಸಿ ಇಟ್ ಫಾರ್ ಈಸಿಯಾಗಿ ಫಾಲೋ ಮಾಡ್ಲಿಕ್ಕೆ ಅದನ್ನ ಯು ಕ್ಯಾನ್ ಯೂಸ್ ಇಟ್. ಅದು ನಿಮ್ ಇಮೇಲ್ ಬಂದಿರತ್ತೆ ಅಂತ ಕಾಣುತ್ತೆ, ನಮ್ಮ ಸ್ಲೈಡ್ಸ್ ಯು ಕ್ಯಾನ್ ರೆಫರ್. ಸೊ ಇಲ್ಲಿ ಹೇಳಿದಂತೆ ಸಾಧನೆ ಅಂದ್ರೆ ಏನಕೇನ ಮಿಷೇನ ಸಂತತಂ ಆದರೇನ ಮನೋಗತಿ ಶ್ರೀ ಹರಿ ಶರಣಾಬ್ಜಯೋ ಅಂತ ಹೇಳ್ತಾರೆ. ಅಂದ್ರೆ ಏನು ಅಂದ್ರೆ, ನಾವು ಸಾಧನೆ ಅಂದ್ರೆ ದೇವರಲ್ಲಿ ನಮ್ಮ ಮನಸ್ಸನ್ನ ಇಡಬೇಕು. ದೇವರಲ್ಲಿ ಮನಸ್ಸನ್ನ ಹೇಗಿಡಬೇಕು ಅಂದ್ರೆ, ದೇವರಲ್ಲಿ ಮನಸ್ಸನ್ನ ಆದರದಿಂದ ಇಡಬೇಕು. ಆದರ ಅಂಬುದು ಬೇಕು. ಆದರ ಅಂದ್ರೆ ಆದರ ಹೇಗೆ ಬರುತ್ತೆ ನಮ್ಗೆ, ದೇವರ ಬಗ್ಗೆ ನಮ್ಗೆ ತಿಳ್ಕೊಂಡಾಗ, ದೇವರು ದೊಡ್ಡವ ಅಂತ ತಿಳ್ಕೊಂಡಾಗ ಆದರ ಬರುತ್ತೆ. ಸೊ ಮನಸ್ಸು ಆದರೇನ ಅವನ ಪಾದದಲ್ಲಿ ಇಡಬೇಕು. ಯಾವಾಗಿಡಬೇಕು ಅಂದ್ರೆ ಸಂತತಂ, ಏನಕ್ಕೇನ ಮಿಷನ್, ಯಾವುದೇ ರೀತಿಯಿಂದ, ಯಾವ ರೀತಿ ನಿಮಗೆ ಯಾವ ಯಾವ ರೀತಿಯಲ್ಲಿ ಇರ್ಲಕ್ಕಾಗತ್ತೋ ಆಯಾ ರೀತಿಯಲ್ಲಿ ಭಗವಂತನ ಪಾದದಲ್ಲಿ ನಿಮ್ಮ ಮನಸ್ಸನ್ನ ಆದರ ಪೂರ್ವಕವಾಗ ಯಾವಾಗ ಸಂತತಂ ಆಲ್ ದ ಟೈಮ್ ಇಡಬೇಕು ಅಂತ ಹೇಳ್ತಾ ಇದ್ದಾರೆ. ಈ ಹೇಳಿದ ಮೇಲೆ ಇಲ್ಲಿ ಇನ್ನೊಂದು ಒಂದು ಎರಡು ಶಬ್ದಗಳು ಉಪಯೋಗ ಮಾಡ್ತಾರೆ. ಶ್ರೀಹರಿ ಅಂತ ಯೂಸ್ ಮಾಡ್ತಾರೆ. ಅಂದ್ರೆ ಶ್ರೀಹರಿ ಅಂದ್ರೆ ನಾವು ನೋಡಿದೀವಿ, ಶ್ರೀಹರಿ ಅಂದ್ರೆ ಬಿಂಬರೂಪನಲ್ಲಿ ಇಡಬೇಕು ಅಂತಾನೆ ಆಗತ್ತೆ. ಹರಿ ಜೊತೆಯಲ್ಲಿ ಶ್ರೀಕಾರ ಹಾಕಿದ್ದಾರೆ, ಲಕ್ಷ್ಮೀ ಸಹಿತನಾದ ಆ ಭಗವಂತ ಬಿಂಬರೂಪನಲ್ಲಿ ಮನಸ್ಸನ್ನ ಆ ಬಿಂಬರೂಪನ ಪಾದದಲ್ಲಿ ಶರಣಾಬ್ಜಯ ಅಂತ ಪಾದದಲ್ಲಿ ಇಡಬೇಕು. ಚರಣಗಳಲ್ಲಿ, ಯಾಕೆ ಅಂದ್ರೆ ಈ ಚರಣ ನಮ್ಗೆ ವಾದಿರಾಜರು ಶೋಭಾನೆಯಲ್ಲಿನೂ ಇದನ್ನೇ ಹೇಳ್ತಾರ, ಚರಣಕ್ಕೆ ಶರಣಂಬೆ ಅಂತ ಹೇಳ್ತಾರ. ಅಂದ್ರೆ ಅವನ ಚರಣ ಅಂದ್ರ ಪಾದಗಳೇ ಶರಣ ಅಂದ್ರ ಆಶ್ರಯ, ಅವನೇ ಆಶ್ರಯ ಅಂಬ ಒಂದು ಆದರಿಂದ ಸಂತತ ಆದರೆ ಅಂದ್ರೆ ಯಾವ ತರ ಆದರ ಬೇಕು ಅಂದ್ರೆ ಅವನ ಪಾದವೇ ನಮ್ಗೆ ಶರಣ. ಅವನ ಪಾದ ಅಂತ ಹೇಳುವಾಗ ಪಾದ ಅಂತ ಹೇಳುವ ಮೂಲಕವಾಗಿ ಅನದರ್ ಥಿಂಗ್ ದಟ್ ಈಸ್ ಇಂಪ್ಲೈಡ್ ಇಸ್ ಆ ಚರಣ ಅಂಬೋದಕ್ಕೆ ಚರಭಕ್ಷಣ ಅಂತ. ಅಂದ್ರೆ ನಮ್ಮ ಪಾಪವಲ್ಲ ಪಾದ ಅಂದ್ರ ಸ್ವರೂಪ ಅಂತ ಒಂದು ಅರ್ಥ, ಇನ್ನೊಂದು ಪಾದ ಅಂದ್ರೆ ವಿಶೇಷವಾಗಿ ಪಾದ ಅಂಬೋದು ಚರಭಕ್ಷಣ ಅಂದ್ರೆ ನಮ್ಮ ಪಾಪವೆಲ್ಲ ನುಂಗ್ಬಿಡತ್ತಂತ. ಆಮೇಲೆ ಏನ್ ಮಾಡುತ್ತೆ ಅಂದ್ರೆ ಅದಕ್ಕಿನ ಅರ್ಥ ಚರ, ಚರ ಅಂಬೋದಕ್ಕೆ ಗತಿ ಅಂದ್ರೆ ಜ್ಞಾನವನ್ನ ಕೊಡುತ್ತೆ. ನಮ್ಮ ಪಾಪ, ನಾವು ಸಜ್ಜನರು ಮೋಕ್ಷಕ್ಕೆ ಹೋಗಲೇಬೇಕಾದ ಸಜ್ಜೀವಿಗಳು ನಾವು ಇದ್ರೂ ನಮ್ಗೆ ಏನೇನು ಅರ್ಥ ಆಗ್ತಾ ಇಲ್ಲ. ಅದಕ್ಕೆ ಅಡ್ಡಿಯಾಗಿ ಏನಿದೆ ಅಂದ್ರೆ ನಾವು ಮಾಡಿದ ಪಾಪಕ್ಕೆ ಕಾರಣವಾದ ಅಜ್ಞಾನ. ಆ ಅಜ್ಞಾನ ಅಂಬೋ ಅಜ್ಞಾನವನ್ನ ತಿಂದು ಬಿಡತ್ತ ಭಗವಂತನ ಪಾದದಲ್ಲಿ ಮನಸ್ಸಿಟ್ರೆ, ಪಾದವನ್ನ ನೆನಪು ಮಾಡಿಕೊಂಡ್ರೆ ನಮ್ಮ ಪಾಪಗಳು ಅಜ್ಞಾನಗಳು ಹೋಗತ್ತೆ. ಆ ಪಾದಗಳು ಆ ಪಾಪವನ್ನ ನಮ್ಮ ಪಾಪವನ್ನ ತೆಗೆದು ನಮಗೆ ಗತಿ ಮೋಕ್ಷವನ್ನ ಕೊಡತ್ತ. ಅಲ್ಲಿ ಹೋದ ಮೇಲೇನು ಮೋಕ್ಷದಲ್ಲಿನೂ ಅವನೇ ಶರಣ. ಶರಣ ಅಂದ್ರೆ ಅವನೇ ಆಶ್ರಯ, ನಮ್ಮ ನೆಲೆ, ನಮ್ಮ ಆಶ್ರಯ ಅವ ಅಂತ ತಿಳ್ಕೋಬೇಕು. ಆಶ್ರಯ ಯಾವತ್ತೂ ಅವನೇ ಆಶ್ರಯ ನಮಗೆ ಅಂತ ಎಲ್ಲಾದಲ್ಲಿನೂ ಪ್ರತಿ ಒಂದಿನ. ಯಾಕೆಂದ್ರೆ ನಾವು ನೋಡಿದ್ದೀವಿ, ಜೀವ ಅಂಬುದು ಅಣು. ಈ ಅಣು, ಈ ಅಣುಕ್ಕಿಂತ ಅತೀ ಸೂಕ್ಷ್ಮವಾದದ್ದು ಜೀವ. ಈ ಜೀವಕ್ಕೆ ಯಾವುದ ಶಕ್ತಿ ಯಾವುದು ಇಲ್ಲ. ಅವನೇ ಆಶ್ರಯ, ಅವನೇ ಧಾರಣೆ ಮಾಡಿದ್ದಾನೆ ಅಂತ ಚಿಂತನೆ. ಏನಕೇನ ಮಿಷೇನ ಸಂತತಂ ಆದರೇನ ಮನೋಗತಿ, ಮನೋಗತಿ ಅಂತ ಹೇಳ್ತಾರೆ. ಮನೋಗತಿ ಅಂತ ಯಾಕೆ ಹೇಳ್ತಾರೆ ಅಂದರೆ, ಕಣ್ಣಿನಿಂದ ನೋಡಿದ್ರು, ಕಿವಿಯಿಂದ ನೋಡಿದ್ರು, ಯಾವುದೇ ಇಂದ್ರಿಯ ಮೂಲಕ ನೋಡಿದ್ರು ಅದಕ್ಕೆ ಅಷ್ಟು ಮಹತ್ವ ಇಲ್ಲ. ಯಾಕೆಂದ್ರೆ ನಾವು ಕಣ್ಣು ಮುಂದೆ ಇರೋರನ್ನ ನೋಡ್ತಾ ಇದ್ದೀವಿ. 4 ದಿವಸ ಇವ್ರಿಗೂ ನಮ್ಮ ಗ್ರೂಪ್ ಜೊತೆಲಿ ಇದ್ದೀವಿ. ಯಾರನ್ನಾರು ಕೇಳಿದ್ರೆ, ಏನ್ರಿ ಅವರು ಅವರು ಕುತ್ತಿಗೆಯಲ್ಲಿ ಏನು ಸರ ಹಾಕೊಂಡಿದ್ರು ಅಂತ ಕೇಳಿದ್ರೆ, ಇಲ್ಲ ರೀ ನಾನು ಗೊತ್ತಿಲ್ಲ ರೀ, ಅವ್ರು ನೋಡಿಲ್ಲ ಅಂತಾನೆ ಹೇಳ್ತೀವಿ. ಯಾಕೆ ನೋಡಿಲ್ಲ, 4 ದಿವಸ ಅವ್ರ ಒಟ್ಟಿಗೆ ಇದ್ದೀವಿ, ಯಾಕೆ ನೋಡಿಲ್ಲ ಅಂದ್ರೆ, ಅವ್ರನ್ನ ಅವ್ರು ಮಾತಾಡುವಂತ ಅವ್ರ ಮಾತುಗಳಲ್ಲಿ ನನ್ನ ಮನಸ್ಸಿತ್ತು, ಅವ್ರು ಮಾಡೋ ಕೆಲಸದಲ್ಲಿ ನನ್ನ ಮನಸ್ಸಿತ್ತು, ಅವರು ಹಾಕೊಂಡಿರುವಂತ ಆಭರಣದಲ್ಲಿ ನನ್ನ ಕಣ್ಣು ಹೋಗೇ ಇಲ್ಲ. ಸೊ ನೋಡಿದ್ರು ಮನಸ್ಸು ರಿಜಿಸ್ಟರ್ ಮಾಡಿಲ್ಲ. ಆದ ಕಾರಣ ಸೇಮ್ ಥಿಂಗ್ ಕಿವಿ ಇರತ್ತೆ. ನಾವು ಕೂತಿರ್ತೀವಿ, ಕಿವಿಯಲ್ಲಿ ಶಬ್ದಗಳು ಬೀಳತ್ತೆ, ಮನಸ್ಸು ಎಲ್ಲೋ ಇದ್ರೆ ಅವ್ರು ಏನು ಮಾತಾಡಿದ್ರು ಅಂತೂ ನಮ್ಗೆ ಅರ್ಥ ಆಗೋಲ್ಲ, ಏನು ಮಾತಾಡಿದ್ರು ಗೊತ್ತಾಗಲ್ಲ. ಸೊ ಮನಸ್ಸು ಮುಖ್ಯ ಆಗತ್ತೆ, ಮನಸ್ಸು ಬಂದ್ರೆ ಎಲ್ಲವೂ ಬಂದ್ಬಿಡತ್ತೆ. ಅದಕ್ಕೆ ಮನೋಗತಿ ಅಂತ ಹೇಳ್ತಾರೆ, ಮನಸ್ಸನ್ನ ಇಡಬೇಕು ಅಂತ ಹೇಳ್ತಾರೆ. ಮನೋಗತಿ ಶ್ರೀ ಹರಿ ಶರಣಾಬ್ಜಿಯೋ ಅಂತ ಹೇಳ್ತಾ ಇದ್ದಾರೆ. ಇದು ಹೇಳಿದ ಮೇಲೆ ಇನ್ನೊಂದು ಡೌಟ್ ಬರುತ್ತೆ, ಇದು ಸಾಧ್ಯವಾ? ಸಂತತವಾಗಿ ಮನಸ್ಸನ್ನ ಭಗವಂತನಲ್ಲಿ ಇಡ್ಲಕ್ಕೆ ಸಾಧ್ಯವಾ, ನಮಗೆ ಸಾಧ್ಯವಾ ಅಂತ ಒಂದು ಕ್ವಶನ್ ಬಂದಾಗ ಆನ್ಸರ್ ಏನು ಅಂದ್ರೆ, ಸಾಧ್ಯ ಆಗತ್ತೆ. ಶಾಸ್ತ್ರ ಎಂದೆಂದಿಗೂ ಯಾವುದು ಸಾಧ್ಯ ಇಲ್ಲವೋ ಅದನ್ನ ಶಾಸ್ತ್ರ ಹೇಳೋದೇ ಇಲ್ಲ. ಹಾಗೆ ಹೇಳಿದ್ದು ಅದು ವ್ಯರ್ಥ ಆಗ್ಬಿಡತ್ತೆ. ಏನೋ ತ್ರೇತಾಯುಧದಲ್ಲಿ ಇರೋರಿಗೆ ಇದು ಅನ್ವಯ ಆಗತ್ತೆ, ನಮ್ಗೆ ಇಲ್ಲ ಅಂದ್ರೆ ಶಾಸ್ತ್ರಕ್ಕೆ ಒಂದು ಒಂದು ವ್ಯಾಲ್ಯೂ ಇಲ್ಲ ಅಂತ ಹೋಗ್ಬಿಡತ್ತೆ. ಶಾಸ್ತ್ರದ ಮಾತುಗಳಿಗೆ ಪ್ರಾಮಾಣ್ಯತೆ ಇಲ್ಲ ಅಂತ ಹೋಗ್ಬಿಡತ್ತೆ. ಆದ ಕಾರಣದಿಂದ ಇದು ಸಾಧ್ಯವಾ ಅಂದ್ರೆ ಸಾಧ್ಯವೇ ಅಂಬೋದೇ ಆನ್ಸರ್. ಬಟ್ ದಟ್ ಈಸ್ ಅವರ್ ಗೋಲ್. ಸಂತತವಾಗಿ ಮನಸ್ಸನ್ನ ಭಗವಂತನ ಇಡೋದು ಅಂಬುದು ದಟ್ ಈಸ್ ಅ ಗೋಲ್. ನಾವ್ ಈವಾಗಲೇ ಒಂದು ಕಿಂಡರ್ ಗಾರ್ಡನ್ ಎಂಟರ್ ಮಾಡಿದ್ದೀವಿ, ಇನ್ನು ನಮ್ದು PhD ಬರ್ಲಕ್ಕೆ, PhD ಇಸ್ ಅವರ್ ಗೋಲ್. ಸೊ ಕಿಂಡರ್ ಗಾರ್ಡನ್ ಹೋಗುವಾಗ ಅದೆಲ್ಲ ಯೋಚನೆ ಮಾಡೋ ಇಲ್ಲ, ಇವೆನ್ಚುಲಿ ಐ ವಿಲ್ ಗೆಟ್, ಐ ವಿಲ್ ರೀಚ್ ದೇರ್ ಇಫ್ ಐ ಗೋ ಥ್ರೂ ದ ಪಾತ್ ಅಂತ ಇರುತ್ತೆ. ಹಾಗೇನೆ ನಾವು ದಟ್ ಈಸ್ ಅವರ್ ಗೋಲ್. ಇವಾಗ ಒಂದು ಬೇಬಿ ಸ್ಟೆಪ್ ಹೆಜ್ಜೆ ಹಾಕ್ಬೇಕು. ಇದನ್ನ ಮಾಡಬೇಕಂದ್ರೆ ನೆಕ್ಸ್ಟ್ ಬರೋದು ಏನು ಅಂದ್ರೆ, ಇದು ಸಾಧನೆ ಮಾಡ್ಲಕ್ಕೆ, ಸಾಧನೆ ಮಾಡಬೇಕಂದ್ರೆ ನಮಗೆ ಅನುಸಂಧಾನ. ಈ ಅನದರ್ ಥಿಂಗ್ ಐ ವಾಂಟೆಡ್ ಟು ಮೆನ್ಷನ್ ಇಸ್, ನಮ್ಮ ಸಿದ್ಧಾಂತದಲ್ಲಿ ಏನೇ ನಾವು ಹೇಳಿದ್ರು ಸಾಧನೆ ಅಂತ ಬಂದ ಕೂಡಲೇ ನೆಕ್ಸ್ಟ್ ಬರೋದು ಗುರು ನಮಸ್ಕಾರ, ಗುರು ಭಕ್ತಿ, ಗುರು ಪ್ರಸಾದ. ಹೀಗೆ ನಾವು ಗುರು 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 ಅಂತ ತರ್ತೀವಿ. ಸೊ ಯಾತಕ್ಕೆ ಗುರು ಗುರು ಅಂತ ಇಷ್ಟು ಒಂದು ಗುರುಗಳಿಗೆ ಒತ್ತು ಕೊಡಬೇಕು ನಾವು ಅಂತ ಹೇಳಿದ್ರೆ, ಅದಕ್ಕೆ ಉತ್ತರ ಏನು ಅಂದ್ರೆ, ಈ ಒಂದು ಏನಕೇನ ಮಿಷೇನ ಸಂತತಂ ಆದರೇನ ಮನೋಗತಿ, ಇದು ಮಾಡಬೇಕಂದ್ರೆ ನಮಗೆ ಅನುಸಂಧಾನ ಏನು ಅಂತ ಗೊತ್ತಾಗ್ಬೇಕು. ಆ ಅನುಸಂಧಾನ ಏನು ಅಂತ ಗೊತ್ತಾಗ್ಬೇಕಂದ್ರೆ ಗುರುಗಳದೇ, ಗುರುಗಳು ಹೇಳಿಕೊಡ್ತಾರೆ. ಅನುಸಂಧಾನ ಅಂದ್ರೆ ಏನು, ಈ ವರ್ಡ್ ಅನ್ನೋನು ನಾವು ಕೇಳಿದ್ದೀವಿ. ಅನುಸಂಧಾನ ಅಂದ್ರೆ ಏನು ಅಂದ್ರೆ ಮನಸ್ಸನ್ನ ಅನುಸಂಧಾನ. ಗುರು ಏನು ಮಾಡ್ತಾನೆ, ದ ರೋಲ್ ಆಫ್ ಅ ಗುರು ಇಸ್ ಇಟ್ ಈಸ್ ಈಚ್ ಒಂದು ಒಂದೊಂದು ಸ್ಟೂಡೆಂಟ್ ಅನ್ನ ಆ ಗ್ರಹಣ ಯೋಗ್ಯತೆಯನ್ನ ತಿಳ್ಕೊಂಡು, ಹಿಸ್ ಲೆವೆಲ್, ಆ ಸ್ಟೂಡೆಂಟ್ ಅನ್ನ ಲೆವೆಲ್ ಅನ್ನ ತಿಳ್ಕೊಂಡು ಅದಕ್ಕೆ ಅನುಗುಣವಾಗಿ ಶಾಸ್ತ್ರಕ್ಕೆ ಅನುಗುಣವಾಗಿ ಅನುಸೃತ್ಯ ಅಂತ ಬರುತ್ತೆ ಅನುಸಂಧಾನದಲ್ಲಿ. ಅನುಸೃತ್ಯವಾಗಿ ಅನುಗುಣವಾಗಿ ಶಿಷ್ಯನ ಯೋಗ್ಯತೆ ಗ್ರಹಣಶೀಲತ್ವಕ್ಕೆ ಅನುಗುಣವಾಗಿ ಶಾಸ್ತ್ರಕ್ಕೆ ಅನುಗುಣವಾಗಿ ಅವನ ಮನಸ್ಸನ್ನು ಹೇಗೆ ಭಗವಂತನಲ್ಲಿ ಸಂಧಾನ ಮಾಡೋದು. ಸಂಧಾನ ಅಂದ್ರೆ ಜೋಡಿಸಬೇಕು ಅವನ ಮನಸ್ಸಲ್ಲಿ ಅವನ ಮನಸ್ಸನ್ನು ಭಗವಂತನಲ್ಲಿ ಹೇಗೆ ಜೋಡಿಸಬೇಕು ಅಂಬೋ ಒಂದು ಮೆಥಡಾಲಜಿ, ಆ ಟೆಕ್ನಿಕ್, ಅದಕ್ಕೆ ಆ ಒಂದು ಅನುಸಂಧಾನವನ್ನ ಆ ಗುರುಗಳೇ ಹೇಳ್ಕೊಡಬೇಕು. ಸೊ ವಿತೌಟ್ ಅ ಗುರು ಅನುಸಂಧಾನ ಅಂತ ನಾವು ಸುಮ್ಮನೆ ಹೇಳ್ಬೋದು, ಅನುಸಂಧಾನ ಮಾಡ್ಲಿಕ್ಕೆ ಆಗೋದಿಲ್ಲ. ಸೊ ವಾಟ್ ಈಸ್ ದ ಲಿಂಕ್ ಈ ಅನುಸಂಧಾನಕ್ಕೇನು, ಜ್ಞಾನಕ್ಕೇನು, ಉಪಾಸನೆಗಳಿಗೂ ಏನು ಲಿಂಕ್ ಅಂದ್ರೆ, ಜ್ಞಾನ ಅಂದ್ರೆ ನಾವು ಒಂದು ಒಂದು ಗುರು ಒಂದು ಶಿಷ್ಯ ಬೇಕು. ಆ ಯಾಕೆ ಅಂದ್ರೆ ಜ್ಞಾನ ಅಂಬುದು ಕೊಡುವ ವಸ್ತು ಅಲ್ಲ. ಐ ಕೆನಾಟ್ ಗಿವ್ ಯು ಜ್ಞಾನ, ಯು ಕೆನಾಟ್ ಗಿವ್ ಜ್ಞಾನ ಟು ಮೀ. ಜ್ಞಾನ ಕೊಡುವಂತ ವಸ್ತು ಅಲ್ಲ. ಜ್ಞಾನ ಅಂಬೋದು ನಮ್ಮಲ್ಲಿ ಉದಯ ಆಗಬೇಕು. ಇಂದ್ರಿಯ ಜನ್ಯ ಅಂತ ಇಂದ್ರಿಯದಿಂದ ಹುಟ್ಟಬೇಕು. ಜ್ಞಾನ ಕೊಡುವುದಿಲ್ಲ, ಹುಟ್ಟುವಂಥದ್ದು. ಜ್ಞಾನ ಹುಟ್ಟಬೇಕು ಅಂದ್ರೆ ಏನು ಮಾಡಬೇಕು ಅಂದ್ರೆ ಗುರು ಶಿಷ್ಯ ಅಂತ. ಗುರು ಅಂಡ್ ಶಿಷ್ಯ ಜ್ಞಾನ ಬರೋದಕ್ಕೆ ನಾಲ್ಕು ಹೇಳ್ತಾರೆ. ಏನದು ಅಂದ್ರೆ ಜ್ಞಾನ ಅಂಬೋದು ಒಂದು ಆ ಒಂದು ಜೀವಿಯಲ್ಲಿ ಇರುವಂತ ಒಂದು ಸ್ವತವಾದ ಯೋಗ್ಯತೆ ಇರಬೇಕು. ಎಷ್ಟೆಷ್ಟು ಯೋಗ್ಯತೆ ಇದೆಯೋ ಅದು 25%. ಆಮೇಲೆ ಗುರು ಹೇಳೋದನ್ನ ಅವನು ಶ್ರವಣ ಮಾಡ್ತಾನಲ್ಲ, ಆ ಶ್ರವಣದಿಂದ, ಶ್ರವಣ ಅಂಬೋದು ದೈವಿ ಸಂಪತ್ತು, ಆ ಶ್ರವಣದಿಂದ ಒಂದು 25% ಬರುತ್ತೆ. ಆಮೇಲೆ ಗುರು ಶಿಷ್ಯ ಮತ್ತು ಸಹಪಾಠಿ, ದ ಡಿಸ್ಕಷನ್ಸ್, ದ ಕ್ವಶನ್ ಅಂಡ್ ಆನ್ಸರ್ ಇನ್ ದ ಫಾರ್ಮ್ ಅಂಡ್ ಆಲ್ಸೋ ದಟ್ ಇನ್ಕ್ಲೂಡ್ಸ್ ಅನುವಾದ. ಗುರು ಹೇಳಿ ಕೊಟ್ಟದ್ದನ್ನ ಗ್ರಹಣ ಮಾಡಿ ಅದನ್ನ ಏನು ಮಾಡಬೇಕು ಈ ಶಿಷ್ಯ ಅಂದ್ರೆ ತಿರ್ಗಾ ಯೋಚನೆ ಮಾಡಿ, ಹಾಗೆ ವಮನ ಮಾಡೋದಲ್ಲ, ಗುರು ಹೇಳಿಕೊಟ್ಟದ್ದನ್ನ ಆ 25% ಅನ್ನ ತಿಳ್ಕೊಂಡು ತನ್ನ ಯೋಗ್ಯತೆ, ದೇವರು ಕೊಟ್ಟ ಈ ಬುದ್ಧಿ ಇದನ್ನ ಉಪಯೋಗ ಮಾಡಿ ಮಥನ ಮಾಡಿ ಅದನ್ನ ಗುರುಗಳಿಗೆ ಒಪ್ಪಿಸಬೇಕು. ದಿಸ್ ಇಸ್ ಅ ರಿಕ್ವೈರ್ಮೆಂಟ್. ಇದು ಮೂಲಕವಾಗಿ ಗುರು ಋಣವೂ ಹೋಗತ್ತೆ, ಗುರು ಋಣವೂ ಹೋಗತ್ತೆ. ಸೊ ಇದನ್ನ ಅವನು ಮಾಡೋವಾಗ ಸುತ್ತು ಇರುವಂತಹ ಸಹಪಾಠಿಗಳು ಅಥವಾ ಗುರುಗಳು ಕ್ವಶನ್, ಚರ್ಚೆ, ಡಿಸ್ಕಷನ್ ಹೀಗೆ ಮಾಡೋವಾಗ ಇದಕ್ಕೆ ಅರಣಿ ಮತನ ಅಂತ ಹೇಳ್ತಾರೆ. 2-6 ಅರಣಿ ಚಂದಾಗಿ ಎಲ್ಲಾ ಕಡೆ ಅಂತ ಒಂದು ಫ್ರಿಕ್ಷನ್ ಬರುತ್ತೆ. ಫ್ರಿಕ್ಷನ್ ಬಂದಾಗ ಆ ದೀಪ ಅಂಬೋದು ಹುಟ್ಟತ್ತೆ. ಹಾಗೇನೆ ಹೇಗೆ ಅಲ್ಲಿ ದೀಪ ಹುಟ್ಟತ್ತೋ, ಅರಣಿ ಮತನದಿಂದ ದೀಪ ಹೇಗೆ ಆ ಒಂದು ಬೆಳಕು ಹುಟ್ಟತ್ತೋ, ಹಾಗೇನೆ ಜ್ಞಾನ ಅಂಬೋ ಬೆಳಕು ಹುಟ್ಟಬೇಕು. ಇದಕ್ಕೆ ಇನ್ನೊಂದು ಅಂಶ ಏನು ಅಂದ್ರೆ ಇವತ್ತು ಮಾಡಿದ್ರೆ ಇವತ್ತು ಬರಲ್ಲ, ಯಾವಾಗ ಬರತ್ತೆ ಅಂದ್ರೆ ಓವರ್ ಎ ಲಾಂಗ್ ಪೀರಿಯಡ್ ಆಫ್ ಟೈಮ್. ಸೊ ಈ ನಾಲ್ಕು, ಆ ಶಿಷ್ಯನಲ್ಲಿ ಇರುವಂತಹ 25%, ಗುರು ಕೊಡುವಂತ 25%, ಆಮೇಲೆ ಅವನು ಅನುವಾದ ಮತ್ತು ಚರ್ಚೆ ಡಿಸ್ಕಷನ್ ಇದೆಲ್ಲ ಮಾಡೋದು 25%, ಇನ್ನೊಂದು ಓವರ್ ಅ ಪೀರಿಯಡ್ ಆಫ್ ಟೈಮ್ ತಾನು ತನಗೆ ಏನು ತಿಳಿದಿದೆಯೋ ಅದನ್ನ ಇನ್ನೊಬ್ರಿಗೆ ಮುಟ್ಟಿಸೋದು, ಪಾಸಿಂಗ್ ಇಟ್ ಆನ್ ಟು ಅದರ್ಸ್. ಇದು ನಾಲ್ಕು ಸೇರಿದ್ದಾಗ ಅದಕ್ಕೆ ಜ್ಞಾನ. ಬಿಕಾಸ್ ಟೆಲ್ಲಿಂಗ್ ಅದರ್ಸ್, ಅಂಡರ್ಸ್ಟ್ಯಾಂಡಿಂಗ್ ಇಸ್ ಒನ್ ಥಿಂಗ್, ಟೆಲ್ಲಿಂಗ್ ಅಂಡ್ ಎಕ್ಸ್ಪ್ಲೈನಿಂಗ್ ಅಂಡ್ ರಿಮೂವಿಂಗ್ ಅದರ್ಸ್ ಡೌಟ್ ಈಸ್ ಅನದರ್ ಥಿಂಗ್. ಅದು ಮಾಡಬೇಕಂದ್ರೆ ಯು ಹ್ಯಾವ್ ಟು ನೋ, ಎ ಗುರು ಹ್ಯಾಸ್ ಟು ನೋ ದ ಲೆವೆಲ್ ಆಫ್ ಹಿಸ್ ಸ್ಟೂಡೆಂಟ್ಸ್, ತಿಳ್ಕೊಂಡು ಅವ್ರಿಗೆ ತಕ್ಕಂಗೆ ಹಿ ಹ್ಯಾಸ್ ಟು ಅಡ್ಜಸ್ಟ್ ಅಂಡ್ ಟೆಲ್ ಅಕಾರ್ಡಿಂಗ್ ಟು ದೇರ್ ಲೆವೆಲ್. ಸೊ ಹೀಗೆ ಬರೋದು ಜ್ಞಾನ ಆಗತ್ತೆ. ಸೊ ಇದು ಜ್ಞಾನ ಆದ ಮೇಲೆ ನೆಕ್ಸ್ಟ್ ಬರೋದು ಅನುಸಂಧಾನ. ಇದು ಗುರುಗಳೇ ಹೇಳೋದು, ಗುರುಗಳೇ ಹೇಳ್ಕೊಡ್ಬೇಕು. ಅನುಸಂಧಾನ ಅಂಬೋದು ಇಟ್ಸ್ ಅ ಟೂಲ್ ಆರ್ ಅ ಮೆಥಡಾಲಜಿ. ಲೈಕ್ ಫಾರ್ ಎಕ್ಸಾಂಪಲ್, ಒಂದು ಯು ಹ್ಯಾವ್ ಟು ಕಟ್ ಎ ಟ್ರೀ ಅಂತ ತಕೊಳ್ಳಿ. ಟ್ರೀ ಕಟ್ ಮಾಡ್ಬೇಕಂದ್ರೆ ಒಂದು ಟ್ರೀ ಕಟ್ ಮಾಡೋದು ಹೇಗೆ ಕಟ್ ಮಾಡಬೇಕು, ಏನು ಕಟ್ ಮಾಡಬೇಕು, ದೇರ್ ಇಸ್ ಅ ಮೆಥಡಾಲಜಿ, ಅದರ್ವೈಸ್ ತಲೆ ಮೇಲೆ ಬೀಳುತ್ತೆ. ಸೊ ಹೀಗೆ ಅದು ಕಟ್ ಮಾಡಿದ ಮೇಲೆ ಏನೇನು ಮಾಡಬೇಕು ಇದೆಲ್ಲ ತಿಳ್ಕೊಬೇಕು. ತಿಳ್ಕೊಂಡ ಮೇಲೆ ದೆನ್ ದೇರ್ ಇಸ್ ನಾಟ್ ಇನಫ್, ಯು ನೀಡ್ ಅ ಟೂಲ್, ಯು ನೀಡ್ ಅ ರೈಟ್ ಟೂಲ್. ಯು ಕೆನಾಟ್ ಯೂಸ್ ಅ ಫೋರ್ಕ್, ಯು ಕೆನಾಟ್ ಯೂಸ್ ಸಮಥಿಂಗ್ ಎಲ್ಸ್, ಯು ಹ್ಯಾವ್ ಟು ಯೂಸ್ ಅ ರೈಟ್ ಟೂಲ್. ದಟ್ ಟೂಲ್ ಈಸ್ ಅನುಸಂಧಾನ. ಅದನ್ನ ಹೇಗೆ ಬಳಸಬೇಕು ಅಂಬೋದನ್ನ ಹೇಳ್ಕೊಡುವುದು ಇಸ್ ಅನುಸಂಧಾನ, ಇಸ್ ಅ ಟೂಲ್. ಆ ಟೂಲ್ ಇದ್ರೂ ಸಾಕಾಗಲ್ಲ, ಜ್ಞಾನ ಇದೆ, ಟೂಲ್ ಇದೆ. ಯು ಹ್ಯಾವ್ ಟು ಗೋ ದೇರ್ ಅಂಡ್ ಯು ಹ್ಯಾವ್ ಟು ಲಿಟರಲಿ ಕಟ್ ದ ಟ್ರೀ ಯೂಸಿಂಗ್ ಆಲ್ ದಟ್, ದ ಇಂಪ್ಲಿಮೆಂಟೇಷನ್ ಪಾರ್ಟ್. ದ ಇಂಪ್ಲಿಮೆಂಟೇಷನ್ ಪಾರ್ಟ್ ಇಸ್ ಕಾಲ್ಡ್ ಉಪಾಸನೆ, ಉಪಾಸನೆ ಅಂತ ಹೇಳ್ತೀವಿ. ಸೊ ಹೀಗೆ ಮೂರು ಇರಬೇಕು. ಸೊ ಗುರು ಪ್ಲೇಸ್ ಅ ಬಿಗ್ ರೋಲ್ ಇನ್ ಎವ್ರಿಥಿಂಗ್. ಸೊ ಇದನ್ನ ಹೇಳ್ತಾರೆ. ಸೊ ಇದು ಹೇಳಿದ ಮೇಲೆ ಇದಕ್ಕೆ ಸಂವಾದವಾಗಿ ನಾನು ಏನ್ ಮಾಡಿದೆ ಅಂದ್ರೆ, ಇದು ದಾಸರಿಗೆ, ಇದು ನಮ್ಮ ಸ್ವವಾಕ್ಯಗಳ ಅಥವಾ ದಾಸರು ಹೇಳಿದ ವಾಕ್ಯಗಳ ಅಂದ್ರೆ ದಾಸರು ಹೇಳಿದ್ದಾರೆ. ಎಲ್ಲಿ ಹೇಳಿದ್ದಾರೆ ಅಂದ್ರೆ ದಾಸರು ಬಂದು ಈ 5ನೇ ಸಂಧಿ 16ನೇ ಪದ್ಯದಲ್ಲಿ ಇದನ್ನು ಹೇಳಿದ್ದಾರೆ. ಏನ್ ಹೇಳ್ತಾರೆ ಅಲ್ಲಿ, ಮನವಚನ ಕಾಯಕ ಪ್ರದಕ್ಷಿಣೆಯನು ದಿನದಿ ಸರ್ವತ್ರ ವ್ಯಾಪಕ ವನರು ಹೇ ಕ್ಷಣ ಗರ್ಪಿಸುತ್ತ ಮೋದಿಸುತ್ತಲಿರು ಸತತ ಅನುಭವಕ್ಕೆ ತಂದುಕೊ ಸಕಲಸ ದನಗಳೊಳಗಿದು ಮುಖ್ಯ ಪಾಮರ ಮನುಜರಿಗೆ ಪೇಳಿದರ ತಿಳಿಯದು ಬುದರಿಗಲ್ಲದಲೇ ಅಂತ ಅಲ್ಲಿ ಹೇಳ್ತಾರೆ. ಅಲ್ಲಿ ಅವ್ರು ಏನ್ ಹೇಳಿದ್ದಾರೆ, ವಿಷ್ಣು ತೀರ್ಥರು ಏನ್ ಹೇಳಿದ್ದಾರೆ, ಏನಕೇನ ಮಿಷೇನ ಸಂತತಂ ಆದರೇನ ಮನೋಗತಿ ಅಂತ ಅಲ್ಲಿ ಹೇಳಿದ್ದಾರೆ. ಇಲ್ಲಿ ಅದನ್ನ ಇನ್ನೂ ವಿಸ್ತಾರ ಮಾಡಿದ್ದಾರೆ. ಏನ್ ವಿಸ್ತಾರ ಮಾಡಿದ್ದಾರೆ ಅಂದ್ರೆ ಮನಸ್ಸು ಮಾತ್ರ ಅಲ್ಲಿ ಹೇಳಿದ್ದಾರೆ. ಇಲ್ಲಿ ಮನಸ್ಸು ಮನಸ್ಸು ಅಂತ ಅಲ್ಲಿ ಸೂಚನೆ ಕೊಟ್ಟಿದ್ದಾರೆ. ಇಲ್ಲಿ ಅವ್ರು ಏನ್ ಹೇಳ್ತಾ ಇದ್ದಾರೆ, ಮನ ವಚನ ಕಾಯಕ ಅಂತ ಹೇಳ್ತಾರೆ. ಅಂದ್ರೆ ಏನು, ಮನಸ್ಸಿನಲ್ಲಿ ಬರಬೇಕು. ಮನಸ್ಸಿನಲ್ಲಿ ಬಂದ್ರೆ ಸಾಕಾಗೋದಿಲ್ಲ. ಮನಸ್ಸು ಯಾವುದನ್ನ ಕಲ್ಪನೆ ಮಾಡುತ್ತೋ, ಕಲ್ಪನಾ ಅಂದ್ರೆ ನಿರ್ಮಾಣ ಮಾಡುತ್ತೋ, ಅದನ್ನ ಮಾತುಗಳು ಹೇಳುತ್ತೆ. ಯಾವಾಗ್ಲೂ ಇಫ್ ಯು ಅಬ್ಸರ್ವ್ ಜನರಲಿ, ಐ ಮೀನ್ ಒಂದು ರೈಟ್ ಪರ್ಸನ್ ಮನಸ್ಸಲ್ಲಿ ಬಂದದೆ ಏನ್ ಮನಸ್ಸಲ್ಲಿ ಬಂದದ್ದು ಒಂದು ಮಾತು, ಬೇರೆ ಅವ್ರ ಬಗ್ಗೆ ನಾವು ಮಾತಾಡೋದಿಲ್ಲ. ಸಾಧನೆಯಲ್ಲಿ ನಾವು ಸಜ್ಜನರನ್ನೇ ತಕ್ಕೊಳ್ತೀವಿ. ಸಜ್ಜನರು ಅಂದ್ರೆ ಮನಸ್ಸೇಕಂ ವಚಸ್ಸೇಕಂ ಕರ್ಮಣ್ಯೇಕಂ, ಮನಸ್ಸು ಏನು ಹೇಳುತ್ತೋ ಅದನ್ನೇ ಮಾತಾಡಬೇಕು, ಅದು ಹೇಳಿದ್ದನ್ನೇ ಕಾರ್ಯದಲ್ಲಿ ಬರಬೇಕು, ಮೂರಲ್ಲಿನೂ ಇರಬೇಕು. ಹಾಗಿದ್ರನೇ ಅವನು ಪ್ರಾಮಾಣಿಕನಾಗ್ತಾನೆ. ಈ ಪ್ರಾಮಾಣಿಕ ಇರುವಂತ ವ್ಯಕ್ತಿಗೆ ಶಾಸ್ತ್ರ, ಅಪ್ರಾಮಾಣಿಕನಿಗೆ ಶಾಸ್ತ್ರ ಇಲ್ಲ. ಅದು ಆವಾಗ ಏನಾಗತ್ತಂದ್ರೆ, ಅಪ್ರಾಮಾಣಿಕನು ಮಾಡಿದ್ರೆ ಅಲ್ಲಿ ಗೀತೆಯಲ್ಲಿ ಹೇಳೋ ತರ ಪ್ರತಿಯೊಂದು ಕಾರ್ಯಕ್ಕೇನು ತಪಸ್ಸಾಗಲಿ ದಾನ ಆಗಲಿ ಮತ್ತು ಜ್ಞಾನ ಆಗಲಿ, ಅಲ್ಲಿನೂ ಮೂರು ರೀತಿ ಸಾತ್ವಿಕ ರಾಜಸ ತಾಮಸ ಇರುತ್ತೆ. ನಾವಿಲ್ಲಿ ಮಾಡೋ ಹೇಳುವಂತ ವಿಷಯ ಈ ಸಾತ್ವಿಕ ಜ್ಞಾನ, ಸಾತ್ವಿಕ ಅನುಸಂಧಾನಕ್ಕೆ ಹೇಳೋದು. ಸಾತ್ವಿಕ ಅನುಸಂಧಾನದಲ್ಲಿ ಮನಸ್ಸು ಯಾವುದನ್ನ ಹೇಳುತ್ತೋ, ಪ್ರಾಮಾಣಿಕ ಒಂದು ಪ್ರಾಮಾಣಿಕನ ಮನಸ್ಸು ಯಾವುದನ್ನ ಕಲ್ಪನೆ ಮಾಡುತ್ತೋ ಅದನ್ನೇ ಮಾತು ಹೇಳುತ್ತ. ಮನಸ್ಸೇಕಂ ವಚಸ್ಸೇಕಂ, ಆ ಮಾತು ಏನ್ ಬರುತ್ತೋ ಮಾತಲ್ಲಿ ನಿಲ್ಲೋದಿಲ್ಲ, ಕಾರ್ಯದಲ್ಲಿ ಬರಬೇಕು. ಸೊ ಮನ ವಚನ ಕಾಯ ಈ ಮೂರಿಂದ ಅಲ್ಲಿ ಹೇಳಿದ್ದ ವಿಷಯ ಸಂತತಂ ಆದರೇನ ಮನೋಗತಿ ಅಂತ ಅಲ್ಲಿ ಹೇಳಿದ. ಇಲ್ಲಿ ಏನ್ ಹೇಳ್ತಾರೆ, ಮನ ವಚನ ಕಾಯ ಪ್ರದಕ್ಷಿಣೆ. ಪ್ರದಕ್ಷಿಣೆ ಅಂದ್ರೆ ಏನು, ಸುತ್ತೋದು. ಯಾವುದನ್ನ ಸುತ್ತಬೇಕು, ಭಗವಂತ ಎಲ್ಲ ಕಡೆನೂ ವ್ಯಾಪ್ತನಾಗಿರುವಂತ ಈ ಭಗವಂತನಲ್ಲಿ ಸುತ್ತಬೇಕು. ಅಲ್ಲಿ ಸಂತತಂ ಅಂತ ಹೇಳಿದ್ದಾರೆ, ಇಲ್ಲಿ ಅನುದಿನದಿ ಅಂತ ಹೇಳಿದ್ದಾರೆ. ಅನುದಿನದಿ ಅಂದ್ರೆ ಯಾವತ್ತುಂಟು, ಆಲ್ ದ ಟೈಮ್ ಅದನ್ನ ಪ್ರದಕ್ಷಿಣೆ ಮಾಡಬೇಕು. ಯಾರಿಗೆ ವನರಹೇಕ್ಷಣೆಗೆ ಅರ್ಪಿಸ್ತ ಅರ್ಪಣೆ ಬುದ್ಧಿಯಿಂದ ಮಾಡಬೇಕು ಅಂತ ಅದನ್ನ ಇನ್ನು ವಿಸ್ತಾರವಾಗಿ ಮಾಡಿ ದಾಸರು ಹೇಳಿದ್ದಾರೆ. ಪ್ರದಕ್ಷಿಣೆ ನಾವು ಮಾಡುವ ಮೂಲಕವಾಗಿ ಅಲ್ಲೇ ಅಲ್ಲಿ ಪ್ರಯೋಜನವನ್ನು ದಾಸರು ಕೊಟ್ಟು ಬಿಡ್ತಾರ. ಪ್ರದಕ್ಷಿಣೆ ಅಂತಾನೆ, ಪ್ರಯೋಜನ ಏನು ಫಲ ಏನು, ಪ್ರದಕ್ಷಿಣೆ. ಪ್ರದಕ್ಷಿಣೆ ಅಂದ್ರೆ ಏನರ್ಥ ಅಂದ್ರೆ ಪ್ರಕೃಷ್ಟವಾಗಿ ಪ್ರಚ್ಛಿದ್ದಂತೆ ಅಂದ್ರೆ ಪುಡಿ ಪುಡಿ ಮಾಡಿಬಿಡುತ್ತೆ ಯಾವುದನ್ನ ನಮ್ಮ ಪ್ರದಕ್ಷಿಣದಲ್ಲಿ. ಪ್ರದಕ್ಷಿಣ ಅಂತ ಪ್ರಚ್ಛಿದ್ದಂತೆ ಸರ್ವ ಪಾಪ ಎಲ್ಲವನ್ನೂ ಒಂದು ಅತಿ ಪುಡಿ ಪುಡಿ ಮಾಡಿಬಿಡತ್ತಂತೆ. ಆಮೇಲೆ ಕ್ಷ ಅಂತ ಬರ ದ ಅಂದ್ರೆ ಮೋಕ್ಷವನ್ನ ಕೊಡತ್ತೆ. ಎಲ್ಲ ಸಂಪತ್ತುಗಳನ್ನು ಈ ಒಂದು ಮೋಕ್ಷ ಕೊಡೋದು ಮಾತ್ರ ಇಲ್ಲ, ಇವಾಗ ನಮಗೆ ಸಾಧನೆಗೆ ಬೇಕಾದ ಸಂಪತ್ತು ಶ್ರವಣ ಮಾಡೋದು, ಬಾಯಿಂದ ಹೇಳೋದು, ಈ ಸಂಪತ್ತನ್ನ ಕೊಡತ್ತ. ದ ಕ್ಷ ಅಂದ್ರೆ ನಮ್ಮ ಅದಕ್ಕೆ ಅಡ್ಡಿಯಾಗಿ ಬರುವಂತ ನಮ್ಗೆ ರೋಗ ರುಜಿನಗಳು ಅದೆಲ್ಲ ಕ್ಷ ತೆಗೆದು ಬಿಡತ್ತ. ನ ಅಂದ್ರೆ ಶ್ರೀಕರತ್ವಂ, ಎಲ್ಲ ಸಂಪತ್ತನ್ನು ಶ್ರೀಕರತ್ವ ಆ ಒಂದು ಜ್ಞಾನ ಸಂಪತ್ತನ್ನ ಕೊಡತ್ತ. ತದ್ವಾರ ಕೊನೆಯಲ್ಲಿ ಮೋಕ್ಷವೂ ಕೊಡತ್ತ ಅಂತ, ಮೋಕ್ಷ ಕೊಡತ್ತ. ಅದಕ್ಕೆ ಅನುಗುಣವಾಗಿ ಇಲ್ಲಿನೂ ನಮ್ಗೆ ಕೊಡತ್ತ. ಅದೇ ಪ್ರದಕ್ಷಿಣೆ ಎಂಬುದು, ಮನಸ್ಸು ಭಗವಂತನ ಸುತ್ತುತ್ತಾ ಇರಬೇಕು, ನಮ್ಮ ದೇಹವೂ ಸುತ್ತುತ್ತಾ ಇರಬೇಕು, ನಮ್ಮ ಮಾತುಗಳು ಯಾರ ಜೊತೆಲಿ ಏನ್ ಮಾಡುವಾಗ್ಲೂ ಯು ಸಿ ದಿ ಇನ್ವಿಸಿಬಲ್ ಹ್ಯಾಂಡ್ ಆಫ್ ಗಾಡ್. ಇದನ್ನೇ ಹೇಳ್ತಾರೆ ಅಲ್ಲಿ. ಇದು ಮರೆ ಅರ್ಪಿಸುತ್ತ ಅನು ಅರ್ಪಿಸುತ್ತ ಮೋದಿಸುತ್ತಲಿರು ಸತತ. ಇಷ್ಟು ಮಾಡೋವಾಗ ಯು ಡೋಂಟ್ ಹ್ಯಾವ್ ಟು ವರಿ ಅಬೌಟ್ ಇಟ್, ಬಿಕಾಸ್ ದೇವರೇ ಎಲ್ಲ ಮಾಡಿ ಮಾಡಿಸೋವಾಗ ಏನು ನಮಗೆ ಇದೆಯೋ ಅದನ್ನೇ ಆಗತ್ತೆ, ಆಗಬಾರದ್ದು ಎಂದು ಆಗೋದಿಲ್ಲ. ಸೊ ಹಾಗೆ ಮಾಡಿ ಮಾಡ್ತಾ ಇರಿ. ಇದನ್ನ ಸಕಲ ಅನುಭವ ನಡೆಸಕ್ಕೆ ಅನುಭವಕ್ಕೆ ತಂದುಕೋ, ಅನುಭವಕ್ಕೆ ತಂದುಕೋ ಅಂತಾರೆ. ಅಂದ್ರೆ ಇದು ಈ ಹೌ ಟು ಪ್ರಾಕ್ಟೀಸ್, ಸುಮ್ಮನೆ ಈ ಪದ್ಯ ಓದೋದು ಇಲ್ಲಿ ಇಂಪಾರ್ಟೆಂಟ್ ಇಲ್ಲ, ಪ್ರಾಕ್ಟೀಸ್ಗೆ ತರಬೇಕು ಅಂತಾರೆ. ಅದಕ್ಕೆ ಇದಕ್ಕೆ ಕರೆಸ್ಪಾಂಡಿಂಗ್ ಆಗ ಅಲ್ಲಿ ಅವ್ರು ಹೇಳ್ತಾರ, ವಿಷ್ಣು ತೀರ್ಥರು ಏನ್ ಹೇಳ್ತಾರ ಅಂದ್ರೆ, ದೇವ್ರೇ ಮನಸ್ಸನ್ನ ನಿನ್ನಲ್ಲಿ ಇಡೋದು ಸುಲಭವಾದ ಕಾರ್ಯ ಇಲ್ಲ. ಮನಸ್ಸನ್ನ ನಾವು ಒಂದು ಒಂದು ನಿಮಿಷ ನಮ್ಮ ಹಿಡಿತದಲ್ಲಿ ಇಟ್ಕೊಳ್ಳಕ್ಕೆ ಸಾಧ್ಯ ಇಲ್ಲ. ಕೃಷ್ಣ ಪರಮಾತ್ಮನೇ ಗೀತೆಯಲ್ಲಿ ಹೇಳಿದ್ದಾನೆ, ಗಾಳಿಯನ್ನ ಹಿಡ್ಕೊಳ್ಳಕ್ಕಾಗತ್ತಾ, ಹಾಗೆ ಈ ಮನಸ್ಸನ್ನ ಹಿಡ್ಕೊಳ್ಳಕ್ಕಾಗತ್ತಾ, ಮನಸ್ಸು ನಾವು ಹೇಳಿದ್ದ ಮಾತನ್ನ ಕೇಳತ್ತ, ಕೇಳೋದೇ ಇಲ್ಲ ಅದು. ಅಂದ್ರೆ ಇದು ಹೇಗೆ ಸಾಧ್ಯ ಆಗತ್ತಂದ್ರೆ, ತಿರ್ಗಾ ಅಲ್ಲಿನೂ ಇದೆ ಏನು ಗುರುಭಕ್ತಿ ಗುರುಪ್ರಸಾದ ಇದ್ರ ಆಗತ್ತ. ಅದು ಹೇಗಾಗತ್ತ ಅಂದ್ರೆ, ನಮ್ಮ ಗುರುಗಳಾದಂತ ವಿಷ್ಣುತೀರ್ಥರ ಮುಂತಾದ ಜ್ಞಾನಿಗಳು ಹೇಳ್ತಾರೆ, ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತಾರೆ. ಏನು ಅಂದ್ರೆ, ಅಪ್ಪ ದೇವರೇ, ನಿನ್ನಲ್ಲಿ ನನ್ನ ಮನಸ್ಸು ಹೋಗೋದೇ ಇಲ್ಲ, ಅದಕ್ಕೆ ನೀನು ಏನು ಮಾಡು ಅಂದ್ರೆ ಅನ್ವಿಷಿಸಿ ಇದ ಅಂತ ಋಗ್ವೇದದಲ್ಲಿ ಬಂದಿದ ಮತ್ತು ಭಾಗವತದಲ್ಲಿನ ಆಚಾರ್ಯ ಕೋಟ್ ಮಾಡಿದ್ದಾರೆ. ನಾವು ಹೇಳ್ತೀವಿ ದೇವರ ಮುಂದೆ ಅಂದ್ರೆ, ನಾನು ನಾನು ನಿನ್ನಲ್ಲಿ ಮನಸ್ಸಿಡೋದು ಕಷ್ಟ, ಸೊ ನೀನ್ ಏನು ಮಾಡ್ತೀವಿ, ನಾನು ಏನೇನೆಲ್ಲ ಮಾಡ್ತೇನೋ, ಎತ್ರ ಎತ್ರ ಗತಿರ್ ಮನ ಮಮ ಈಶ್ವರ ಅಂತ, ನನ್ನ ಮನಸ್ಸು ಎಲ್ಲೆಲ್ಲೆಲ್ಲ ಹೋಗತ್ತೋ, ಎಲ್ಲೆಲ್ಲಿ ಹೋಗತ್ತೋ ಅಲ್ಲೆಲ್ಲ ನೀನ್ ಬಂದು ಕೂತ್ ಬಿಡು ಅಂತ ಹೇಳ್ತಾರೆ. ದಟ್ ಈಸ್ ನಾಟ್ ಈಸಿಯರ್ ಅಂದ್ರೆ, ಅದು ನಮ್ಗೆ ತುಂಬಾ ಪ್ರಾಕ್ಟಿಕಲ್ ಆಗತ್ತೆ. ನಾವ್ ಏನೇನು ದಿವಸದಲ್ಲಿ ಮಾಡ್ತೀವೋ, ನಾವ್ ಮಾಡುವಂತ ಆ ಕಾರ್ಯದಲ್ಲಿ ಭಗವಂತನೇ ಬಂದು ಕೂತ್ ಬಿಟ್ರೆ ತುಂಬಾ ಸುಲಭ ಆಗ್ಬಿಡತ್ತೆ. ಇಲ್ಲಿ ಇನ್ನೊಂದು ಡೌಟ್ ಬರುತ್ತೆ, ದೇವ್ರು ಬಂದು ಕೂತ್ಕೊಳ್ಳೋದು ಅಂದ್ರೆ ಏನು? ದೇವರು ಸರ್ವ ವ್ಯಾಪ್ತ ಅಂತ ಹೇಳ್ತಾರೆ, ಏನು ಸರ್ವತ್ರ ವ್ಯಾಪಕ ವನರು ಹೇಕ್ಷಣ ವ್ಯಾಪ್ತ ಅಂತ ಹೇಳಿದ ಮೇಲೆ ಕೂತ್ಕೊ ಅಂದ್ರೆ ಏನರ್ಥ ಅಂದ್ರೆ, ಕೂತ್ಕೊ ಅಂದ್ರೆ ದೇವ್ರು ಇದ್ದಾನೆ, ಅವನು ಇದ್ದಾನೆ ಅಂಬೋ ತಿಳುವಳಿಕೆ ನಮಗೆ ಬರಬೇಕು. ನಾವು ಬೆಳಿಗ್ಗೆ ನಾವು ಸ್ನಾನಕ್ಕೆ ಹೋದಾಗ ಆ ನೆನಪು ಬರಬೇಕು ನಮ್ಗೆ, ದೇವ್ರು ಈ ನೀರ್ಲಿ ಇದ್ದಾನೆ ಅಂಬೋ ಅಲ್ಲಿ ಬಂದು ಕೂತ್ಕೊ ಅಂದ್ರೆ ಆ ನೆನಪು ತಂದು ನನಗೆ ನಾನು ಮಾಡುವಂತ ಕಾರ್ಯದಲ್ಲಿ ನಿನ್ನ ನೆನಪನ್ನ ಕೊಡು ಅಂಬೋದೇ ಕೂತ್ಕೋ. ಬಂದು ನಾನ್ ಮಾಡುವ ಕಾರ್ಯದಲ್ಲಿ ನೀನು ಬಂದು ಕೂತ್ಕೋ, ನಾರಾಯಣ ನಾನು ಪೂಜೆ ಮಾಡುವಾಗ ನೀನು ಬಂದು ಕೂತ್ಕೋ ಅಂದ್ರೆ ನಿನ್ನ ನೆನಪನ್ನ ಕೊಡು ಅಂತ ಅರ್ಥ. ಸೊ ಹೀಗೆ ಹೇಳ್ತಾರೆ ಮಾಡು ಅಂತ ಹೇಳ್ತಾರೆ. ಇದು ಹೇಗೆ, ಇದಕ್ಕೆ ಇನ್ನೊಂದು, ಇದು ವಿಷ್ಣು ತೀರ್ಥರ್ ನೋಡಾಯ್ತು ಮತ್ತು ದಾಸರದು ನೋಡಾಯ್ತು, ಮತ್ತು ಇದು ದಾಸ ಪರಂಪರೆಯಲ್ಲಿ ವಿಷ್ಣು ತೀರ್ಥರು ಇತ್ತೀಚೆಗೆ ಬಂದವರೇ. ಸೊ ಇದಕ್ಕೆ ಶಾಸ್ತ್ರದ ಸಮ್ಮತ ಶಾಸ್ತ್ರ ಪ್ರಾಮಾಣ್ಯ ಹೇಗೆ ಬರುತ್ತೆ? ನಮ್ಗೆ ದಾಸರು ಹೇಳುವ ಮಾತುಗಳು ಪ್ರಾಮಾಣ್ಯವೇ? ಇದ್ರೂ ಕೆಲವರಿಗೆ ಕ್ವಶನ್ ಬರಬಹುದು. ದಾಸರು ಹೇಳಿದ್ದು ಉಪನಿಷತ್ತಲ್ಲಿ ಬಂದಿದ್ದ. ಯಾವ ಉಪನಿಷತ್ತಲ್ಲಿ ಬಂದಿದ್ದ ಅಂದ್ರೆ ಬೃಹದಾರಣ್ಯಕ ಉಪನಿಷತ್ ಅಂತ ಇದೆ. ಅಲ್ಲಿ ಈ ಒಂದು ಮೊದಲನೇ ಇದರಲ್ಲೇ ಬರುತ್ತೆ, ಐದನೇ ಬ್ರಾಹ್ಮಣದಲ್ಲಿ ಬರುತ್ತೆ, ಅವ್ಯಾಕೃತ ಬ್ರಾಹ್ಮಣ ಅಂತ ಇದೆ. ಅಲ್ಲಿ ಅವ್ಯಾಕೃತ ಬ್ರಾಹ್ಮಣದಲ್ಲಿ ಇದನ್ನ ಹೇಳ್ತಾರೆ, ಭಗವಂತನಿಗೆ ಅತಿ ಸಪ್ತಾನ್ನ ಬ್ರಾಹ್ಮಣ ಅಂತ ಬರುತ್ತೆ, ಅವ್ಯಾಕೃತ ಸಪ್ತಾನ್ನ ಬ್ರಾಹ್ಮಣದಲ್ಲಿ ಬರುತ್ತೆ. ದೇವರಿಗೆ ಅತೀ ಇಷ್ಟವಾದ ಪದಾರ್ಥಗಳು ಏನು ಅಂದ್ರೆ, ಅವನಿಗೆ ಮನಸ್ಸು ವಾಕು ಕಾಯ, ಮನಸ್ಸು ವಾಕು ಕಾಯ ಅಂಬೋದಕ್ಕೆ ಪ್ರಾಣ ಅಂತ ಇಟ್ಕೊಳ್ತಾರೆ. ಯಾಕೆ ಅಂದ್ರೆ, ಈ ಕಾಯದಿಂದ ಮಾಡಬೇಕು, ದೇಹದಿಂದ ಮಾಡಬೇಕಂದ್ರೆ ದೇಹ ಜಡ, ಅಲ್ಲಿ ಪ್ರಾಣ ತುಂಬಬೇಕು, ಪ್ರಾಣ ಇದ್ರೇನೆ ಅಲ್ಲಿ ದೇಹ ಕೆಲಸ ಮಾಡಕ್ಕಾಗತ್ತೆ. ಸೊ ದೇಹ ಅಂತ ಹೇಳೋದನ್ನು ಪ್ರಾಣ ಅಂತ ಹೇಳೋದನ್ನು ಒಂದೇ ಆಗತ್ತೆ. ಸೊ ಅಲ್ಲಿ ಅವ್ರು ಏನ್ ಹಿಡ್ಕೊಳ್ತಾರ, ಮನಸ್ಸು ವಾಕ್ ಪ್ರಾಣ, ಮನೋ ವಾಕ್ ಪ್ರಾಣ ಅಂತ ಇಟ್ಕೊಂಡು ಬಿಡ್ತಾರ ಅಲ್ಲಿ ಬೃಹದಾರಣ್ಯಕ ಉಪನಿಷತ್ತಲ್ಲಿ. ಇದು ಜಡ ವಸ್ತುಗಳೇ ಅಲ್ಲ, ಇದು ಮೂರಕ್ಕೇನು ಮೂರು ದೇವತೆಗಳ ಮುಖ್ಯ ಅತೀ ಮುಖ್ಯವಾದ ದೇವತೆಗಳನ್ನ ಇಡ್ತಾರೆ. ಹೇಗೆ ಅಂದ್ರೆ, ಮನಸ್ಸಿಗೆ ಅಂದ್ರೆ ಚತುರ್ಮುಖ ಬ್ರಹ್ಮನನ್ನ ಇಡ್ತಾರೆ. ಮನಸ್ಸಿಗೆ ನಾವು ರುದ್ರದೇವರು ಅಂತ ಹೇಳ್ತೀವಿ. ಅಲ್ಲಿ ಯಾಕೆ ಚತುರ್ಮುಖ ಬ್ರಹ್ಮ ಬಂದ ಅಂದ್ರೆ, ಇದು ಅಲ್ಲಿ ಹೇಳುವ ವಿಷಯ, ಈ ಒಂದು ಬ್ರಹ್ಮಾಂಡದ ಒಳಗೆ ಮಾಡುವಂತ ಸಾಧಕರಿಗೆ ಮಾತ್ರ ಅಲ್ಲ, ಮೋಕ್ಷಕ್ಕೆ ಹೋದ ಮೇಲೇನು ಆ ಸ್ವರೂಪ ಮನಸ್ಸಿನೂ ಆ ದೇವತೆ ಇರಬೇಕು. ಹಾಗೆ ಇರುವನು ಚತುರ್ಮುಖ ಬ್ರಹ್ಮನೇ ಆಗ್ತಾನೆ. ಸೊ ಅದಕ್ಕೆ ಈ ಮೂರು ದೇವತೆಗಳನ್ನ ಇಟ್ಟುಕೊಳ್ತಾರೆ. ಸೊ ಮನಸ್ಸು ಅಂಬೋದು ಚತುರ್ಮುಖ ಬ್ರಹ್ಮ, ನೀವು ರುದ್ರನೂ ನಾವು ಇಟ್ಟುಕೊಳ್ತೀವಿ, ಸಾಧನ ಪ್ರಪಂಚದಲ್ಲಿ ರುದ್ರರೂ ಅವಶ್ಯ ನಮಗೆ. ಸೊ ಮನಸ್ಸು ಅಂಬೋದು ಅಲ್ಲಿ ಚತುರ್ಮುಖ ಬ್ರಹ್ಮ, ಅಲ್ಲಿ ಇಲ್ಲಿ ಚತುರ್ಮುಖ ಬ್ರಹ್ಮನ ಇಟ್ಟುಕೊಂಡು ವಾಕ್ ಅಂಬೋದಕ್ಕೆ ಸರಸ್ವತಿಯನ್ನ ಇಟ್ಟುಕೊಳ್ತಾರೆ, ವಾಣಿ ಸರಸ್ವತಿಯನ್ನ ಇಟ್ಟುಕೊಳ್ತಾರೆ ವಾಕ್ ಅಂತ. ಪ್ರಾಣ ಅಂಬೋದಕ್ಕೆ ಮುಖ್ಯ ಪ್ರಾಣರನ್ನ ಇಟ್ಟುಕೊಳ್ತಾರೆ. ಸೊ ಹೀಗೆ ಮೂರು ದೇವತೆಗಳು, ಈ ಮೂರು ದೇವತೆಗಳೇ ನಮ್ಮಲ್ಲಿ ಇದ್ದು ಅವರು ನಮಗೆ ಮಾಡಿಸ್ಬೇಕು. ಸೊ ಮನ ವಚನ ಕಾಯ ಪ್ರದಕ್ಷಿಣೆಯಿಂದ ನಮ್ಮ ಮನಸ್ಸಿಂದ ನಮ್ಮ ವಾಕಿನಿಂದ ನಮ್ಮ ಕಾಯದಿಂದ ನಾನೇ ಮಾಡ್ತಾ ಇದ್ದೀನಿ ಎಂಬ ಅರ್ಥ ಅಲ್ಲ. ಈ ದೇವತೆಗಳು ನಮ್ಮಲ್ಲಿ ಇದು ಮನಸ್ಸು ವಾಕು ಕಾಯ ಅಂಬೋ ಈ ಅಭಿಮಾನಿ ದೇವತೆಗಳು ನನ್ನಲ್ಲಿ ಇದ್ದು ಅವರೇ ಮಾಡಿ ಮಾಡಿಸ್ತಾರೆ, ಈ ತರ ಪ್ರದರ್ಶನೆ ಮಾಡಿಸ್ತಾರೆ, ದೇವರಲ್ಲಿ ಮನಸ್ಸು ಕೊಡ್ತಾರೆ ಅಂತ ನಾವು ತಿಳ್ಕೋಬೇಕು. ಅವರುಗಳು ಏನ್ ಮಾಡುತ್ತಾರೆ, ಮಾಡುತ್ತಾ 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 ಆ ಭಗವಂತನಿಗೆ ಎಲ್ಲವೂ ಅರ್ಪಣೆ ನೋಡ್ತಾ ಇರ್ತಾರ ಅವರು. ಭಗವಂತನೇ ಎಲ್ಲ ಮಾಡಿಸ್ತಾ ಇದ್ದಾನಂತ, ಅವನಿಗೆ ಎಲ್ಲವೂ ಅವನೇ ಮಾಡಿ ಮಾಡಿಸ್ತಾ ಅಂತ ಅವ್ರಿಗೆ ಆ ಚಿಂತನೆ ಇದೆ. ಅವ್ರು ಹಾಗೆ ಮಾಡ್ತಾರ ಅಂತ ನಾವು ತಿಳ್ಕೊಂಡ್ರೆ ಅವರು ನಮ್ಗೆ ಭಿಕ್ಷಾ ಹಾಕ್ತಾರೆ, ಅವ್ರು ಮಾಡಿದಲ್ಲಿ ನಮ್ಗೆ ಅನುಗ್ರಹ ರೂಪವಾದ ಫಲವನ್ನು ನಮ್ಗೆ ಕೊಡ್ತಾರೆ ಅವರು. ಆದ ಕಾರಣದಿಂದ ಅವರನ್ನ ಮನೋ ಇದೇ ಭಗವಂತನಿಗೆ ತುಂಬಾ ಪ್ರೀತಿಯಾದ ಒಂದು ಊಟ ಅಂತ ಹೇಳ್ತಾರೆ. ಸೊ ಇದು ಆ ಉಪನಿಷತ್ತಿನಲ್ಲಿ ಬಂದಿದೆ. ಅದನ್ನೇ ದಾಸರು ಚೆಂದಾಗಿ ಬಿಡಿಸಿ ಚೆಂದಾಗಿ ಎಕ್ಸ್ಪ್ಲೈನ್ ಮಾಡಿ ಇದು ಕೊಟ್ಟಿದ್ದಾರೆ. ಇದೇ ಅನುಸಂಧಾನ ಅಂದ್ರೆ ಏನು ಅಂದ್ರೆ ಮನಸ್ಸು ವಾಕು ಕಾಯವನ್ನ ಭಗವಂತನಲ್ಲಿ ಇಡೋದು. ಹೇಗೆ ಇಡೋದು ಅಂದ್ರೆ ಗುರುಗಳ ಪ್ರಸಾದ, ಗುರುಗಳ ಗುರುಭಕ್ತಿ, ಗುರುಪ್ರಸಾದ ದ್ವಾರ ನಮ್ಗೆ ಇದು ಬರುತ್ತೆ. ಗುರುಗಳು ಏನ್ ಹೇಳಿದ್ದಾರೆ, ನೀವು ಮಾಡುವಂತ ಕೆಲಸದಲ್ಲಿ ಭಗವಂತನೇ ಇವರು ನನ್ನ ಶಿಷ್ಯಂದ್ರು, ಪಾಪ ಇವ್ರಿಗೆ ಗೊತ್ತಿಲ್ಲ ಏನೋ ಮಾಡ್ತಾ ಇದ್ದಾರೆ. ಅವ್ರು ಮಾಡೋವಾಗ ಅವ್ರು ಮಾಡುವಂತ ನಿತ್ಯ ಕೆಲಸದಲ್ಲಿ ನೀನು ಬಂದು ಕೂತ್ಕೊಂಡ್ಬಿಡು, ಅಂದ್ರೆ ನಿನ್ನ ನೆನಪನ್ನ ಅವ್ರಿಗೆ ಕೊಡು ಅಂತ ಹೇಳ್ತಾರೆ. ಸೊ ಇದು ಅನುಸಂಧಾನ ಆಗತ್ತೆ. ಸೊ ಈ ಅನುಸಂಧಾನ ಬಂಬೋದು ಹೇಗೆ ಮಾಡೋದು, ನಾವು ದಿನಾಗ್ಲೂ ನಾವು ಮಾಡುವಂತ ಕಾರ್ಯದಲ್ಲಿ ಹೇಗೆ ಈ ದೇವರನ್ನ ನೆನಪು ತರೋದು ಅಂಬೋದನ್ನ ನಾವು ನೋಡ್ಬೇಕು. ಅದಕ್ಕೆ ಮುಂಚೆ ದೇವರನ್ನ ಇಡೋದು, ದೇವರನ್ನ ನೆನಪನ್ನ ಕೊಡೋದು ಹೀಗೆಲ್ಲ ಹೇಳೋದಕ್ಕೆ ಮುಂಚೆ ದೇವರು ಅಂದ್ರೆ ಯಾರು? ದೇವರು ಅಂದ್ರೆ ನಮ್ಗೆ ಗೊತ್ತು, ಅವನು ಅನಂತ ಕಲ್ಯಾಣ ಗುಣಪೂರ್ಣ ನಿರ್ದೋಷ ಇದು ಗೊತ್ತು. ಹೀಗ ಅಂದ್ರೆ ಅಲ್ಲಿ ಹೇಳ್ತಾರೆ ದೇವರನ್ನ ಹೇಗೆ ಚಿಂತನೆ, ಒಂದು ವರ್ಡ್ ಒಂದು ಶಬ್ದದಿಂದ ಎಲ್ಲವೂ ನಮ್ಗೆ ಬರಬೇಕು. ದೇವರು ಅಂದ್ರೆ ಇಷ್ಟು ಒಂದು ಪ್ಯಾರಾಗ್ರಾಫ್ ಮಾಡ್ಲಿಕ್ಕೆ ಯೋಗ್ಯತೆನೂ ಇಲ್ಲ. ಒಂದು ಚಿಂತನೆ, ಒಂದು ನೇಮ್ ಅರ್ಥ ತಿಳ್ಕೊಂಡು ಒಂದು ಮಾಡಬೇಕು. ಅದ್ ಏನು ಒಂದು ಅಂದ್ರೆ ಅದೇ ಉಪನಿಷತ್ ಅವ್ಯಾಕೃತ ಬ್ರಾಹ್ಮಣದಲ್ಲಿ ಅದೇ ಉಪನಿಷತ್ನಲ್ಲಿ ಹೇಳಿದ್ದಾರೆ. ಅಲ್ಲಿ ವಿವರಣೆ ಕೊಡ್ತಾರೆ ದೇವರನ್ನ ಹೇಗೆ ಚಿಂತನೆ ಮಾಡಬೇಕು ಅಂದ್ರೆ ಹೇಳ್ತಾರೆ. ದ ಕಾಮನ್ ಥಿಂಗ್, ನಾವು ಎಂತ ಜೀವಿಗಳು ಅಂತ ನಮ್ಗೆ ಗೊತ್ತಿಲ್ಲ. ನಾವೇನು ತೃಣನ, ಪಶುವ, ಪಕ್ಷಿನ, ಮೋಕ್ಷಯೋಗ್ಯ ಜೀವಿಗಳೇ ನಾವು. ಅದ್ರಲ್ಲಿ ಯಾವ ಕ್ಯಾಟಗರಿಯಲ್ಲಿ ನಾವು ಬರ್ತೀವಿ, ಮನುಷ್ಯರೇವಾ? ಗೊತ್ತಿಲ್ಲ. ಬಟ್ ಒಂದು ಗೊತ್ತಿದೆ, ನೋ ಮ್ಯಾಟರ್ ವಾಟ್ ಮೋಕ್ಷಕ್ಕೆ ಯಾರ್ಯಾರೆಲ್ಲ ಹೋಗ್ಬೇಕೋ ಅವರಲ್ಲಿ ಒಂದು ಉಪಾಸನೆ ಅವಶ್ಯ ಬೇಕು, ಒಂದು ಚಿಂತನೆ, ಒಂದು ಕ್ವಾಲಿಟಿ ಆಫ್ ಭಗವಂತ ಬೇಕು, ಒಂದು ಗುಣ ಬೇಕು. ಯಾವ ಗುಣ ಅಂದ್ರೆ ಆತ್ಮ ಅಂತ ಹೇಳ್ತಾರೆ. ಆತ್ಮ ಅಂಬುವ ಆ ಗುಣವನ್ನ ನಾವು ಉಪಾಸನೆ ಮಾಡಬೇಕು. ಯಾಕೆ ನಾನು ರಾಮ ರಾಮ ಅಂತ ಮಾಡಬಾರ್ದ? ರಾಮ ಅಂತ ಮಾಡಿ, ರಾಮ ಅಂತ ಮಾಡಿದ್ರು ಆತ್ಮ ಇಟ್ಟುಕೊಂಡೇ ಅದು ರಾಮ ಅಂತ ಮಾಡ್ಬೇಕು. ಯಾಕೆ, ಏನು ಸ್ಪೆಷಲ್? ನನಗೆ ಉಡುಪಿ ಕೃಷ್ಣ ಇಷ್ಟ, ಉಡುಪಿ ಕೃಷ್ಣ, ಉಡುಪಿ ಕೃಷ್ಣ ನನಗೆ ಮಾಡ್ತೀನಿ. ಏನ್ ತಪ್ಪು ಅಂದ್ರೆ ತಪ್ಪು ಒಂದು ಇಲ್ಲ. ಪೂರ್ಣ ಫಲ ಸಿಕ್ಕಬೇಕಂದ್ರೆ ಅವ್ರನ್ನ ಪೂರ್ಣ ಅಂತ ಉಪಾಸನೆ ಮಾಡ್ಬೇಕು. ಏನ್ ವ್ಯತ್ಯಾಸ? ಕಣ್ಣಲ್ಲಿ ದೇವರಿದ್ದಾನೆ, ನಾನು ಕಣ್ಣಿನಿಂದ ನೋಡ್ತಾ ಇದ್ದೀನಿ, ಕಣ್ಣಲ್ಲಿ ಇರುವಂತ ದೇವರು ನನ್ನಿಂದ ಕಣ್ಣಿಂದ ನೋಡಿಸ್ತಾ ಇದ್ದಾನೆ. ಚಿಂತನೆ ಮಾಡಿದ್ರೆ ಏನ್ ತಪ್ಪು ಅಂದ್ರೆ ತಪ್ಪೇ ಇಲ್ಲ. ಅಲ್ಲಿ ಆತ್ಮ ಶಬ್ದ ಇಟ್ಕೋಬೇಕು, ಆವಾಗ್ಲೇ ಪೂರ್ಣ. ಏನು, ವಾಟ್ ಈಸ್ ದ ವಿಶೇಷಣ ಅಂದ್ರೆ ಅಲ್ಲಿ ತುಂಬಾ ಆಚಾರ್ಯರು ವಿವರವಾಗಿ ಕೊಡ್ತಾರೆ. ಏನ್ ಹೇಳ್ತಾರಂದ್ರೆ ಆತ್ಮ ಅಂಬೋ ಶಬ್ದ ಏನನ್ನ ಹೇಳತ್ತಂದ್ರೆ ಅದನ್ನ ವೇಣುಗೋಪಾಲ ದಾಸರು ತುಂಬಾ ಚಂದಾಗ ಕನ್ನಡದಲ್ಲಿ ಕೊಟ್ಟಿದ್ದಾರೆ. ಎನ್ನ ಸ್ವಾಮಿ ನೀನು ಸರ್ವಸ್ವಾಮಿ ಜಗತ್ ಅಂತರ್ಯಾಮಿ, ದಟ್ ಈಸ್ ಎಕ್ಸಾಕ್ಟ್ಲಿ ದ ಎಕ್ಸ್ಪ್ಲನೇಷನ್ ಆಫ್ ಆತ್ಮ ಶಬ್ದ. ಆತ್ಮ ಅಂದ್ರೆ ನನ್ನ ಒಳಗೆ ಯಾರು ಬಿಂಬರೂಪನಾಗ ಇದ್ದು ನಿಯಮನ ಮಾಡುತ್ತಾನೋ. ನನ್ನ ಕಾರ್ಯ, ನಿಮ್ಮ ಕಾರ್ಯ ಒಂಥರ ಇರುತ್ತ, ನನ್ನ ಕಾರ್ಯ ಒಂಥರ ಇರುತ್ತ. ಸೊ ನನ್ನೊಳಗೆ ನನ್ನ ಸ್ವಬಿಂಬ ಮೂರ್ತಿಯಾಗಿ ಯಾನಿದ್ದಾನೋ, ಸ್ವಾಮಿಯಾಗಿ ನನ್ನ ಬಿಟ್ಟು ಯಾವತ್ತೂ ಅಗಲೋದೇ ಇಲ್ಲ ಬಿಂಬ, ಅವನೇ ಆತ್ಮ. ಅವನು ಇಲ್ಲಿ ಮಾತ್ರ ಇಲ್ಲ, ನನ್ನ ಸ್ವಾಮಿ ಅವನು. ಅವನು ಇಲ್ಲಿ ಮಾತ್ರ ಇಲ್ಲ, ಸರ್ವಸ್ವಾಮಿ. ಇರೋದೇ ಜಡ ಚೇತನ ಎರಡೇ, ಎಲ್ಲಾ ಕಡೆನೂ ಇದ್ದ. ನನ್ನೊಳಗಿರುವಂತ ಈ ಬಿಂಬನೇ ಹೊರಗಡೆ ಎಲ್ಲಾ ಕಡೆನೂ ವ್ಯಾಪ್ತವಾಗಿ ಇರೋದು ಮಾತ್ರ ಅಲ್ಲ, ಎಲ್ಲರಿಗೇನೂ ಅವನೇ ಸ್ವಾಮಿ ಆಗಿದ್ದಾನೆ. ಮತ್ತು ಜಗತ್ ಅಂತರ್ಯಾಮಿ, ಎಲ್ಲರನ್ನೂ ಅವನೇ ನಿಯಮನ ಮಾಡುತ್ತಾನಂದ್ರೆ ಇಟ್ ಬಿಕಮ್ಸ್ ಅ ಕಂಪ್ಲೀಟ್ ಉಪಾಸನ. ಬಿಂಬರೂಪಿಯೇ ಹೊರಗೆ ಎಲ್ಲ ಇದ್ದಾನೆ, ಅವನೇ ನಿಯಂತ್ರ ಎಲ್ಲವೂ ಮಾಡ್ದ. ಇಟ್ ಸೋ ಕಂಪ್ಲೀಟ್. ಸೊ ಅದಕ್ಕೆ ಆತ್ಮ ಅಂತ ಉಪಾಸನೆ ಮಾಡಿದ್ರೆ ಪೂರ್ಣ ಅಂತ ಆಗತ್ತೆ. ಆತ್ಮ ಉಪಾಸನೆ, ಆತ್ಮ ಅಂಬೋ ಶಬ್ದ ಪೂರ್ಣವನ್ನ ಹೇಳುತ್ತೆ. ಆತ್ಮ ಶಬ್ದದ ಫರ್ದರ್ ಡೆಫಿನೇಷನೇ ಸತ್ ಚಿತ್ ಆನಂದ. ಮೂರು ಆತ್ಮದ ಡೆಫಿನೇಷನ್, ಹಾಗೇನೆ ಉಪನಿಷದಲ್ಲಿ ಸತ್ ಚಿತ್ತ ಆತ್ಮ ಅಂತಾನು ಒಂದು ಕಡೆ ಹೇಳ್ತಾರೆ, ಇನ್ನೊಂದು ಕಡೆ ಅಹಂ ಬ್ರಹ್ಮ ಅಸ್ಮಿ ಅಂತಾನು ಅದನ್ನ ಎಕ್ಸ್ಪ್ಲನೇಷನ್ ಅಹಂ ಬ್ರಹ್ಮ ಅಸ್ಮಿ ಅಂತ ಆ ಪರ್ಟಿಕ್ಯುಲರ್ ಅವ್ಯಾಕೃತ ಬ್ರಾಹ್ಮಣದಲ್ಲಿ ಬರುತ್ತೆ. ಅದು ನಮ್ಗೆ ವಿ ಡೋಂಟ್ ನೀಡ್ ಇಟ್ ರೈಟ್ ನೌ. ಆತ್ಮ ಅಂದ್ರೆ ಪೂರ್ಣ ಬಿಂಬರೂಪಿ, ಅವನೇ ವ್ಯಾಪ್ತ, ನನ್ನ ಸ್ವಾಮಿ ನೀನು, ನನ್ನ ಸ್ವಾಮಿ ನೀನು ಅಂತ ಹೇಳಿದ ಭಿನ್ನ, ನನ್ನ ಸ್ವಾಮಿ ನೀನು ಭಿನ್ನರಹಿತ, ಒಂದೇ ಅಂತ ಉಪಾಸನೆ ಇಲ್ಲ. ನನ್ನ ಸ್ವಾಮಿ ನೀನು ಅಂತ ಹೇಳುವಾಗ್ಲೇ ಅದು ಭಿನ್ನ ಆಗತ್ತೆ, ಬಟ್ ಸ್ಟಿಲ್ ಸ್ಟ್ರೆಸ್ ಆಗ್ತಾರ ಅವರು. ನನ್ನ ಸ್ವಾಮಿ ನೀನು ಭಿನ್ನರಹಿತ ಸರ್ವಸ್ವಾಮಿ ಜಗತ್ ಅಂತರ್ಯಾಮಿ ಅಂತ ಎಕ್ಸ್ಪ್ಲನೇಷನ್ ಮಾಡ್ತಾರೆ. ಇವನೇ ಮೂರು ರೂಪದಿಂದ ಇದ್ದಾನೆ. ಸೊ ಇದನ್ನ ಇನ್ನೂ ಬಿಡಿಸ್ತಾರೆ ನಮ್ಮ ದಾಸರು. ನಮ್ಮ ಪಂಚಮಹಾಯಜ್ಞ ಸಂಧಿಲಿ ಇದು ನೋಡಿದೀವಿ. ಅವ್ರು ಹೇಗ್ ಕೊಡ್ತಾರಂದ್ರೆ, ವಿಧಿ ಭವಾದಿ ಸಮಸ್ತ ಜೀವರ ಹೃದಯದೊಳಗೆ ಏಕಾತ್ಮ ನೆನೆಸುವ ಪದ್ಮನಾಭನು ಅಚ್ಯುತಾನಂತಾದಿ ರೂಪದಲ್ಲಿ ಅದಿಸುಭೂತಾಧ್ಯಾತ್ಮ ಅದಿ ದೈವದೊಳು ಕರೆಸುವ ಪ್ರಾಣನಾಗ ವಿಧನು ಸದಶ ರೂಪದಲ್ಲಿ ದಶ ವಿಧ ಪ್ರಾಣನೊಳಗಿದ್ದು ಅಂತ ಹೇಳ್ತಾರೆ. ಏನ್ ಹೇಳ್ತಾರೆ ಇಲ್ಲಿ ಅಂದ್ರೆ, ನನ್ನ ಸ್ವಾಮಿ ನೀನು ಭಿನ್ನರಹಿತ ಸರ್ವಸ್ವಾಮಿ ಹೇಳ್ತಾರೆ ಇಲ್ಲಿ. ಇವ್ರು ಏನ್ ಹೇಳ್ತಾರೆ, ಸರ್ವ ಅಂಬೋದಿಕ್ಕೆ ಬಿಡಿಸ್ತಾರೆ. ವಿಧಿಭವಾದಿ ಸಮಸ್ತ ಜೀವರ ಎಲ್ಲ ವಿಧಿ ಚತುರ್ಮುಖ ಬ್ರಹ್ಮನಿಂದ ಎಲ್ಲರ ಒಳಗೇನು ಸಮಸ್ತ ಜೀವರ ಹೃದಯದೊಳಗೆ ಏಕಾತ್ಮ ಎನಿಸುವ, ಎಲ್ಲರ ಹೃದಯದೊಳಗೇನು ಬಿಂಬರೂಪನಾಗಿ ನಿಂತಿರುವನು ನೀನೇ. ನೀನೇ ಏಕ ಆತ್ಮ. ಏಕ ಅಂದ್ರ ಮುಖ್ಯ, ಉಳಿದ ದೇವತೆಗಳೆಲ್ಲ ಇರಬಹುದು, ಏಕ ಅಂದ್ರ ಮುಖ್ಯ ಒಬ್ಬನೆ. ಆ ಏಕ ಅಂದ್ರೆ ಏಕಯೇವ ಕರೋತಿ, ಒಬ್ಬನೇ ಇದ್ದಿ, ಒಬ್ಬನೇ ಸ್ವತಂತ್ರನಾಗಿದ್ದಿ ಅಂಬೋ ಭಾವನೆ ಬರುತ್ತೆ. ಏಕಾತ್ಮ ನೆನೆಸುವ ಇವನೇ ಏನು ಮಾಡ್ತಾನೆ, ಈ ಏಕಾತ್ಮ ಅಂತ ಹೇಳುವನೇ ಹೊರಗೇನೋ ಇದ್ದಾನೆ. ಹೇಗಿದ್ದಾನೆ ಅಂದ್ರೆ, ಹೊರಗೆ ಇರೋದು ಮೂರು ನಮ್ಗೆ ನಮ್ಮ ಜೀವನದಲ್ಲಿ ನಮ್ಗೆ ಕಾಟ ಕೊಡುವುದು ಮೂರೇ, ಏನು ಅದಿ ಅಧ್ಯಾತ್ಮ ಅಧಿದೈವ ಅಧಿಭೂತ, ಮೂರನಿಂದ ಕಾಟ ಬರುತ್ತೆ. ಅಧ್ಯಾತ್ಮ ಅಧಿದೈವ ಅಧಿದೈವ ಅಂತ ತಗೊಂಡ್ರಾಗ ಏನಾಗತ್ತಂದ್ರೆ, ಈ ಒಂದು ಸುನಾಮಿ ವೆದರ್ ರಿಲೇಟೆಡ್, ವೆದರ್ ರಿಲೇಟೆಡ್ ಅಂದ್ರೆ ಜಡ ಏನು ಮಾಡತ್ತೆ, ಅಲ್ಲಿದ್ದು ಆ ದೇವತೆಗಳಿದ್ದಾರಲ್ಲ, ಆ ಅಭಿಮಾನಿ ದೇವತೆಗಳು ಅವರು ಈ ಒಂದು ವೆದರ್ ರಿಲೇಟೆಡ್, ನೇಚರ್ ರಿಲೇಟೆಡ್, ಸೀಸನ್ ರಿಲೇಟೆಡ್ ಇದೆಲ್ಲ ದೇವತೆಗಳು ಮಾಡ್ತಾರೆ. ಅದಕ್ಕೆ ಅಧಿದೈವ ಅಂತ ಹೇಳ್ತಾರೆ. ಆಮೇಲೆ ನೆಕ್ಸ್ಟ್ ಬರೋದು, ಎಲ್ಲ ವೆದರ್ ಎಲ್ಲ ಚೆನ್ನಾಗಿದೆ ಮತ್ತು ನಮ್ಗೇನೋ ಕಾಯಿಲೆ ಬರುತ್ತೆ, ನಮ್ಮ ದೇಹಕ್ಕೆ ಕಾಯಿಲೆ ಬರುತ್ತೆ, ಅದಕ್ಕೆ ಏನು ಕಾರಣ ಅಂದ್ರೆ ಅಧಿಭೂತ. ನಮ್ಮ ದೇಹದಲ್ಲಿ ವಾತ ಪಿತ ಕಫ ಬ್ಯಾಲೆನ್ಸ್ ಚೇಂಜ್ ಆದಾಗ ನಮ್ಗೆ ರೋಗ ರುಜಿನಗಳು ಬರುತ್ತೆ. ಸೊ ಇದು ಅಧಿಭೂತ ಆಗತ್ತೆ. ಕೆಲವೊಮ್ಮೆ ವೆದರು ಚೆನ್ನಾಗಿರುತ್ತೆ, ನಮ್ಮ ದೇಹವು ಚೆನ್ನಾಗಿರುತ್ತೆ, ನಮ್ಮ ಮನಸ್ಸು ಮಾತ್ರ ಚೆನ್ನಾಗಿರಲ್ಲ. ಎಲ್ಲ ಇರುತ್ತೆ ಮನಸ್ಸಲ್ಲಿ, ಏನೋ ಒಂದು ಪ್ರಾಬ್ಲಮ್ ಮನಸ್ಸು, ಮೈಂಡ್ ಕ್ರಿಯೇಟ್ಸ್ ಪ್ರಾಬ್ಲಮ್ಸ್, ಮೈಂಡ್ ಆ ಕ್ರಿಯೇಟ್ ಮಾಡುತ್ತೆ ನಮ್ಮ ಕರ್ಮಗಳು, ಅದು ಬಂದು ಅಧ್ಯಾತ್ಮ ಆಗತ್ತೆ. ಈ ಮೂರು ದ್ವಾರ ನಮ್ಗೆ ಎಲ್ಲ ಕಷ್ಟವೂ ಬರುತ್ತೆ. ಸೊ ಇವನೇ ಏಕಾತ್ಮ ಅಂತ ನಮ್ಮ ಹೃದಯದೊಳಗೆ ಇದ್ದಾನಲ್ಲ ನಮ್ಮ ಬಿಂಬರೂಪಿಯೇ, ಇನ್ನೇನು ಹೊರಗೆ ಇದ್ದು ಕೊಡ್ತಾನೆ. ಯಾವ ರೂಪದಿಂದ, ಅಚ್ಯುತ ಅಂಬ ರೂಪದಿಂದ, ಅಚ್ಯುತ ಎಂಬ ರೂಪದಿಂದ ಈ ಅಧಿದೈವದೊಳಗೆ ಇರ್ತಾನೆ. ಆಮೇಲೆ ಅನಂತ ಎಂಬ ರೂಪದಿಂದ ಈ ದೇಹದಲ್ಲಿ ಅಧಿಭೂತದಲ್ಲಿ ಇದ್ದಾನೆ. ಆಮೇಲೆ ಗೋವಿಂದ ಎಂಬ ರೂಪದಿಂದ ನಮ್ಮ ಮನಸ್ಸೊಳಗೆ, ಬಿಂಬ ಇರೋದು ನಮ್ಮ ಜೀವನ ಒಳಗೆ. ಇವಾಗ ನಮ್ಗೆ ಕಾಟ ಕೊಡೋದು ಈ ಒಂದು ದೇಹದಲ್ಲಿ ಇರುವಂತ ಈ ಒಂದು ಮನಸ್ಸು, ಜಡ ಮನಸ್ಸು. ಈ ಮನಸ್ಸೊಳಗೆ ಅವನು ಗೋವಿಂದ ಅಂತ ಇದ್ದು ನಮ್ಗೆ ಕಾಟವೆಲ್ಲ ಕೊಡ್ತದೆ. ಈ ಮೂರು ದ್ವಾರ ನಮ್ಗೆ ಎಲ್ಲ ಬರುತ್ತೆ. ಸೊ ಅದಕ್ಕೆ ನಾವು ಏನೇನು ತಪ್ಪಾದ್ರೂ ಇದನ್ನೇ ಹೇಳ್ತೀವಿ, ನಾವು ಏಕಾತ್ಮ ಮರ್ತು ಬಿಡ್ತೀವಿ, ಅಚ್ಯುತಾನಂತ ಗೋವಿಂದ ಹೇಳ್ತೀವಿ. ಅದು ನಾವು ಹೇಳೋ ಪದ್ಧತಿ ಹೇಗೆ ಅಂದ್ರೆ, ಹೃದಯವನ್ನು ಮುಟ್ಟುಕೊಳ್ತೀವಿ, ಇಲ್ಲಿ ಇದ್ದಾನೆ ಇವನು ಬಿಂಬ ಅಂತ, ಏಕಾತ್ಮ ಅಂತ ಅದು ದಟ್ ಈಸ್ ಟು ಬಿ ಟೋಲ್ಡ್. ಏಕಾತ್ಮ ಅಂತ ಮನಸ್ಸಲ್ಲಿ ಅವನ್ನ ಧ್ಯಾನ ಮಾಡಿ ಅಚ್ಯುತ ಅನಂತ ಗೋವಿಂದ, ತಪ್ಪು ಮಾಡಿದ್ರೆ ಏನಾರು ಲೋಪ ದೋಷ ಪ್ರಾಯಶ್ಚಿತ್ತ ಏನು ಬಂದ್ರು ಅಚ್ಯುತ ಅನಂತ ಗೋವಿಂದ ಅಂತ ಅವನ ನಾಮ. ಮೂರು ನಾಮ, ಮೂರು ನಾಮ, ಮೂರು ನಾಮ, ಈ ಮೂರು ತಾಪವನ್ನ ತೆಗೆಯುತ್ತೆ ಈ ಮೂರು ನಾಮ. ಅದಕ್ಕೆ ದಾಸವಾದ ಹಾಡು ಹೇಳ್ತಾರೆ, ಮೂರು ನಾಮ ಅಂತ ಹೇಳ್ತಾರೆ. ಸೊ ಹೀಗೆ ಅಧ್ಯಾತ್ಮ ಸೊ ಹೀಗೆ ಭಗವಂತನನ್ನ ಈ ಕಾನ್ಸೆಪ್ಟ್ ಇದನ್ನ ಚಿಂತನೆ, ಭಗವಂತ ಅಂದ್ರೆ ಅವನೇ ಆತ್ಮ ಅಂತ ಚಿಂತನೆ ಮಾಡಬೇಕು ಅಂತ ಹೇಳ್ತಾರೆ. ಇದಾದ ಮೇಲೆ ಬೇಕಾದರೆ ಇಲ್ಲಿ ಒಂದು ಬ್ರೇಕ್ ತಗೊಂಡು ನಾಳೆ ಬೇಕಾದ್ರೆ ಕಂಟಿನ್ಯೂ